ಅಧ್ಯಾಯ 4 ದೇವೋತ್ತಮ ಪರಮಪುರುಷ ಋಷಭದೇವನ ವೈಶಿಷ್ಟ್ಯ. ಶುಕಮುನಿಗಳು ನುಡಿದರು, ನಾಭಿ ಮಹಾರಾಜನಿಗೆ ಪುತ್ರನಾಗಿ ಜನಿಸುತ್ತಿದ್ದಂತೆಯೇ ಭಗವಂತನು ಪರಮಪ್ರಭುವಿನ ಲಕ್ಷಣಗಳಾದ ಪಾದಚಿಹ್ನೆ, ಧ್ವಜ, ವಜ್ರಾಯುಧ ಇತ್ಯಾದಿ ಮೊದಲಾದವುಗಳನ್ನು ಪ್ರಕಟಪಡಿಸಿದನು. ಈ ಪುತ್ರನು ಸರ್ವರಲ್ಲೂ ಸಮಭಾವದಿಂದಿದ್ದು ಶಾಂತ ಸ್ವಭಾವದವನಾಗಿದ್ದನು. ಅವನು ಇಂದ್ರಿಯಗಳನ್ನು ಮನಸ್ಸನ್ನು ನಿಯಂತ್ರಿಸಬಲ್ಲವನಾಗಿದ್ದನು. ಸಮಸ್ತ ಐಶ್ವರ್ಯಗಳನ್ನು ಹೊಂದಿದ್ದರಿಂದ ಲೌಕಿಕ ಭೋಗಕ್ಕಾಗಿ ಹಂಬಲಿಸುತ್ತಿರಲಿಲ್ಲ. ಈ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದರಿಂದ ನಾಭಿ ಮಹಾರಾಜನ ಪುತ್ರನು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಶಕ್ತಿಶಾಲಿಯಾದನು. ಈ ಕಾರಣದಿಂದ ಪ್ರಜೆಗಳು, ಪಂಡಿತ ಬ್ರಾಹ್ಮಣರು, ದೇವತೆಗಳು ಮತ್ತು ಮಂತ್ರಿಗಳು ಋಷಭದೇವನು ಭೂಲೋಕದ ಅಧಿಪತಿಯಾಗಿ ನಿಯುಕ್ತನಾಗಬೇಕೆಂದು ಬಯಸಿದರು. ನಾಭಿಮಹಾರಾಜನ ಪುತ್ರನು ಕಾಣಿಸಿಕೊಳ್ಳುತ್ತಿದ್ದಂತೆಯೇ ಮಹಾಕವಿಗಳು ವರ್ಣಿಸುವಂತೆ ಸುದೃಢ ಶರೀರದಲ್ಲಿ ದೇವೋತ್ತಮನ ಸಕಲ ಲಕ್ಷಣಗಳಾದ ಓಜಸ್ಸು, ಬಲ, ಸೌಂದರ್ಯ, ನಾಮ, ಕೀರ್ತಿ, ಪ್ರಭಾವ ಮತ್ತು ಉತ್ಸಾಹ ಈ ಎಲ್ಲ ಸದ್ಗುಣಗಳನ್ನೂ ಹೊಂದಿದ್ದನು. ತಂದೆ ನಾಭಿಮಹಾರಾಜನು ಈ ಎಲ್ಲ ಗುಣಗಳನ್ನು ನೋಡಿದಾಗ ತನ್ನ ಪುತ್ರನು ಮಾನವೋತ್ತಮ ಅಥವಾ ಪರಮಪುರುಷನಾಗಿರಬೇಕೆಂದು ಭಾವಿಸಿದನು. ಆದುದರಿಂದ ಅವನು ಮಗುವಿಗೆ ಋಷಭ ಎಂದು ನಾಮಕರಣ ಮಾಡಿದನು. ಲೌಕಿಕವಾಗಿ ಬಹಳ ಐಶ್ವರ್ಯವನ್ನು ಹೊಂದಿದ್ದ ಸ್ವರ್ಗಾಧಿಪತಿಯಾದ ಇಂದ್ರನಿಗೆ ಋಷಭದೇವ ಮಹಾರಾಜನ ಬಗೆಗೆ ಮತ್ಸರ ಉಂಟಾಯಿತು. ಆದುದರಿಂದ ಭಾರತ ವರ್ಷವೆಂದು ಪ್ರಸಿದ್ಧವಾಗಿದ್ದ ಈ ಲೋಕದ ಮೇಲೆ ಇಂದ್ರನು ಮಳೆ ಸುರಿಸುವುದನ್ನು ನಿಲ್ಲಿಸಿದನು. ಆಗ ಸಕಲ ಯೋಗಸಿದ್ಧಿಗಳ ಒಡೆಯನಾದ ಪರಮಪ್ರಭು ಋಷಭದೇವನಿಗೆ ಇಂದ್ರನ ಉದ್ದೇಶ ತಿಳಿದು ನಗು ಬಂದಿತು. ಅನಂತರ ಸ್ವಂತ ಓಜಸ್ಸಿನಿಂದ ಯೋಗಮಾಯೆಯ ಮೂಲಕ ಅಜನಾಭವೆಂದು ಹೆಸರಾದ ತನ್ನ ಪ್ರದೇಶದಲ್ಲಿ ಸಮೃದ್ಧವಾಗಿ ಮಳೆಯನ್ನು ಕರೆದನು. ನಾಭಿಮಹಾರಾಜನು ತನ್ನ ಅಭಿಲಾಷೆಗೆ ತಕ್ಕ ಪರಿಪೂರ್ಣನಾದ ಮಗನನ್ನು ಪಡೆದುದರಿಂದ ಸದಾ ದಿವ್ಯಾನಂದದ ಉತ್ಕರ್ಷದಲ್ಲಿರುತ್ತಿದ್ದನು. ತನ್ನ ಮಗನ ಬಗೆಗೆ ಅವನಿಗೆ ಅಮಿತ ವಾತ್ಸಲ್ಯವಿತ್ತು. ಭಾವೋದ್ರೇಕದಿಂದ ಗದ್ಗದಿತ ಧ್ವನಿಯಲ್ಲಿ ಅವನು ಮಗನನ್ನು ನನ್ನ ಮುದ್ದಿನ ಕಂದ, ನನ್ನ ಕಣ್ಮಣಿಯೇ ಎಂದು ಕರೆಯುತ್ತಿದ್ದನು. ಈ ಮನಸ್ಥಿತಿಯು ಅವನಿಗೆ ಯೋಗಮಾಯೆಯಿಂದ ಪ್ರಾಪ್ತವಾಗಿತ್ತು. ಆದುದರಿಂದ ಪರಮಪ್ರಭುವಾದ ಪರಮಪಿತನನ್ನೇ ಸ್ವಂತ ಮಗನೆಂದು ಅವನು ಸ್ವೀಕರಿಸಿದ್ದನು. ಪ್ರಭುವು ತನ್ನ ಪರಮೋದಾರ ಚಿತ್ತದಿಂದ ಅವನ ಪುತ್ರನಾದನು. ತಾನೊಬ್ಬ ಸಾಮಾನ್ಯ ಮಾನವ ಜೀವಿಯೇನೋ ಎಂಬಂತೆ ಎಲ್ಲರೊಡನೆ ವ್ಯವಹರಿಸಿದನು. ಹೀಗೆ ನಾಭಿಮಹಾರಾಜನು ತನ್ನ ಲೋಕೋತ್ತರ ಪುತ್ರನನ್ನು ಅಪಾರ ವಾತ್ಸಲ್ಯದಿಂದ ಪಾಲನೆ ಮಾಡಲಾರಂಭಿಸಿದನು. ಅವನಲ್ಲಿ ದಿವ್ಯಾನಂದ, ಉಲ್ಲಾಸ ಹಾಗೂ ಭಕ್ತಿಗಳು ಉಕ್ಕಿ ಹರಿದವು. ತನ್ನ ಪುತ್ರ ಋಷಭದೇವನು ಪ್ರಜೆಗಳಲ್ಲಿ, ಸರಕಾರದ ಅಧಿಕಾರಿಗಳಲ್ಲಿ ಹಾಗೂ ಮಂತ್ರಿಗಳಲ್ಲಿ ಬಹಳ ಜನಪ್ರಿಯನಾಗಿದ್ದಾನೆಂದು ನಾಭಿಮಹಾರಾಜನು ತಿಳಿದುಕೊಂಡ. ಹೀಗೆ ತನ್ನ ಮಗನ ಜನಪ್ರಿಯತೆಯನ್ನು ಅರಿತುಕೊಂಡು ನಾಭಿಮಹಾರಾಜನು ಅವನನ್ನು ಜಗತ್ತಿನ ಚಕ್ರವರ್ತಿಯಾಗಿ ಸಿಂಹಾಸನದಲ್ಲಿ ಕೂಡಿಸಿದನು. ವೈದಿಕ ಧರ್ಮ ಪದ್ಧತಿಯಲ್ಲಿ ಪ್ರಜಾಸಮುದಾಯಕ್ಕೆ ರಕ್ಷಣೆ ದೊರೆಯಲೆಂದು ಹಾಗೆ ಮಾಡಿದನು. ಈ ಕಾರ್ಯವನ್ನು ಮಾಡಲು ಸರ್ಕಾರದ ಆಡಳಿತದಲ್ಲಿ ಮಾರ್ಗದರ್ಶನ ನೀಡುವಂತಹ ಪಂಡಿತರಾದ ಬ್ರಾಹ್ಮಣರ ವಶಕ್ಕೆ ಅವನನ್ನು ಒಪ್ಪಿಸಿದನು. ಅನಂತರ ನಾಭಿಮಹಾರಾಜ ಮತ್ತು ಅವನ ಪತ್ನಿ ಮೇರುದೇವಿ ಹಿಮಾಲಯ ಪರ್ವತದಲ್ಲಿರುವ ಬದರಿಕಾಶ್ರಮಕ್ಕೆ ಹೋದರು. ಅಲ್ಲಿ ಮಹಾರಾಜನು ಕಟ್ಟುನಿಟ್ಟಾಗಿ ವ್ರತ ತಪಸ್ಸುಗಳಲ್ಲಿ ನಿರತನಾಗಿ ಪರಮಾನಂದ ಭರಿತನಾದನು. ಅಲ್ಲಿ ಅವನು ಪೂರ್ಣ ಸಮಾಧಿಯಲ್ಲಿ ದೇವೋತ್ತಮ ಪರಮಪುರುಷನಾದ ನರನಾರಾಯಣನನ್ನು ಆರಾಧಿಸಿದನು. ಅವನೇ ಕೃಷ್ಣನ ಸ್ವಾಂಶ ವಿಸ್ತರಣೆಯಾಗಿದ್ದಾನೆ. ಹೀಗೆ ಮಾಡುವುದರಿಂದ ಕಾಲಕ್ರಮದಲ್ಲಿ ನಾಭಿಮಹಾರಾಜನಿಗೆ ವೈಕುಂಠವೆಂದು ಹೆಸರಾದ ಆಧ್ಯಾತ್ಮಿಕ ಲೋಕ ಪ್ರಾಪ್ತಿಯಾಯಿತು. ಎಲೈ ಪರೀಕ್ಷಿತ ಮಹಾರಾಜನೇ, ನಾಭಿಮಹಾರಾಜನ ಹಿರಿಮೆಯನ್ನು ಸಾರಲು ಪ್ರಾಚೀನ ಋಷಿಗಳು ಎರಡು ಶ್ಲೋಕಗಳನ್ನು ರಚಿಸಿದ್ದಾರೆ. ಅದರಲ್ಲೊಂದು ಹೀಗಿದೆ: ನಾಭಿ ಮಹಾರಾಜನ ಪರಿಪೂರ್ಣತೆಯನ್ನು ಯಾರು ತಾನೇ ಪಡೆಯಬಲ್ಲರು? ಅವನಂತೆ ಯಾರು ತಾನೇ ಕಾರ್ಯಗಳನ್ನು ಮಾಡಬಲ್ಲರು? ಅವನ ಭಕ್ತಿ ಸೇವೆಯಿಂದಾಗಿ ದೇವೋತ್ತಮ ಪರಮಪುರುಷನು ಅವನ ಪುತ್ರನಾಗಲು ಅಂಗೀಕರಿಸಿದನು. ಎರಡನೆಯ ಸ್ತೋತ್ರವು ಹೀಗಿದೆ: ನಾಭಿ ಮಹಾರಾಜನಿಗಿಂತ ಉತ್ತಮವಾಗಿ ಬ್ರಾಹ್ಮಣರನ್ನು ಆರಾಧಿಸುವವರು ಬೇರೆ ಯಾರಿದ್ದಾರೆ? ಅರ್ಹ ಬ್ರಾಹ್ಮಣರು ಸಂತುಷ್ಟಿಗೊಳ್ಳುವಂತೆ ಅವನು ಅವರನ್ನು ಆರಾಧಿಸಿದನು. ಆದುದರಿಂದ ಆ ಬ್ರಾಹ್ಮಣರು ತಮ್ಮ ಬ್ರಾಹ್ಮಣ ಶಕ್ತಿಯಿಂದ ದೇವೋತ್ತಮ ಪರಮಪುರುಷನಾದ ನಾರಾಯಣನನ್ನು ನಾಭಿ ಮಹಾರಾಜನಿಗೆ ಪ್ರತ್ಯಕ್ಷವಾಗಿ ತೋರಿಸಿದರು. ನಾಭಿ ಮಹಾರಾಜನು ಬದರಿಕಾಶ್ರಮಕ್ಕೆ ಹೋದ ಮೇಲೆ ಪರಮಪ್ರಭುವಾದ ಋಷಭದೇವನು ತನ್ನ ಸಾಮ್ರಾಜ್ಯವೇ ತನ್ನ ಕರ್ಮಭೂಮಿ ಎಂದು ಅರಿತುಕೊಂಡನು. ಆದುದರಿಂದ ಅವನು ಗುರುಗಳ ಮಾರ್ಗದರ್ಶನದಲ್ಲಿ ಮೊದಲು ಬ್ರಹ್ಮಚರ್ಯವನ್ನು ಅಂಗೀಕರಿಸಿ ತನ್ನನ್ನೇ ಒಂದು ದೃಷ್ಟಾಂತವನ್ನಾಗಿ ತೋರಿಸಿದ್ದಲ್ಲದೆ ಗೃಹಸ್ಥನ ಕರ್ತವ್ಯಗಳನ್ನು ಬೋಧಿಸಿದನು. ಋಷಭದೇವನು ಗುರುಕುಲದಲ್ಲಿ ವಾಸ ಮಾಡಲು ಹೋದನು. ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಗುರುಗಳಿಗೆ ಗುರುದಕ್ಷಿಣೆಯನ್ನು ನೀಡಿ ಅನಂತರ ಗೃಹಸ್ಥ ಧರ್ಮವನ್ನು ಸ್ವೀಕರಿಸಿ ಜಯಂತಿ ಎಂಬ ಕನ್ಯೆಯನ್ನು ವಿವಾಹವಾಗಿ ಅವಳಲ್ಲಿ ತನ್ನಷ್ಟೇ ಬಲಶಾಲಿಗಳಾದ ಹಾಗೂ ಅರ್ಹರಾದ 100 ಜನ ಪುತ್ರರನ್ನು ಪಡೆದನು. ಅವನ ಪತ್ನಿ ಜಯಂತಿಯನ್ನು ನೀಡಿದವನು ಸ್ವರ್ಗಾಧಿಪತಿಯಾದ ಇಂದ್ರ. ಋಷಭದೇವ ಮತ್ತು ಜಯಂತಿಯರು ಶ್ರುತಿ ಸ್ಮೃತಿ ಶಾಸ್ತ್ರಗಳಲ್ಲಿ ವಿಧಿಸಿದ ಧಾರ್ಮಿಕ ವಿಧಿಗಳನ್ನು ಆಚರಿಸುತ್ತಾ ತಮ್ಮ ಗೃಹಸ್ಥ ಜೀವನವನ್ನು ಆದರ್ಶವಾಗಿ ನಡೆಸಿದರು. ಋಷಭದೇವನ 100 ಪುತ್ರರಲ್ಲಿ ಹಿರಿಯವನು ಭರತ. ಅವನು ಶ್ರೇಷ್ಠ ಗುಣವಂತ, ಪರಮಭಕ್ತ. ಅವನ ಕೀರ್ತಿಯಿಂದಾಗಿ ಈ ಲೋಕವನ್ನು ಭಾರತವರ್ಷ ಎಂದು ಕರೆಯುತ್ತಾರೆ. ಭರತನ ಅನಂತರ 99 ಪುತ್ರರು ಜನಿಸಿದರು. ಅವರಲ್ಲಿ ಕುಶಾವರ್ತ, ಇಲಾವರ್ತ, ಬ್ರಹ್ಮಾವರ್ತ, ಮಲಯ, ಕೇತು, ಭದ್ರಸೇನ, ಇಂದ್ರಸ್ಪೃಕ್, ವಿದರ್ಭ ಮತ್ತು ಕೀಕಟ ಎಂಬ 9 ಪುತ್ರರು ಹಿರಿಯರಾಗಿದ್ದರು. ಈ ಪುತ್ರರ ಜೊತೆಗೆ ಕವಿ, ಹವಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿಹೋತ್ರ, ದ್ರುಮಿಲ, ಚಮಸ ಮತ್ತು ಕರಭಾಜನ ಎಂಬುವವರು ಇದ್ದರು. ಇವರೆಲ್ಲರೂ ಉತ್ಕೃಷ್ಟವಾದ ಪ್ರಗತಿ ಸಾಧಿಸಿದ ಭಕ್ತರು, ಶ್ರೀಮದ್ ಭಾಗವತದ ಅಧಿಕೃತ ಬೋಧಕರು. ದೇವೋತ್ತಮ ಪರಮಪುರುಷನಾದ ವಾಸುದೇವನಲ್ಲಿ ಗಾಢವಾದ ಭಕ್ತಿಯನ್ನು ಇಟ್ಟುಕೊಂಡಿದ್ದುದರಿಂದ ಅವರು ಕೀರ್ತಿವಂತರಾಗಿದ್ದರು. ಆದುದರಿಂದ ಅವರು ಅತ್ಯಂತ ಶ್ರೇಷ್ಠರಾಗಿದ್ದರು. ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಲು ನಾನು ಮುಂದೆ ನಾರದ ವಸುದೇವರ ನಡುವಣ ಸಂಭಾಷಣೆಯ ಸಂದರ್ಭದಲ್ಲಿ ಈ 9 ಜನ ಭಕ್ತರ ಗುಣಗಳನ್ನು ಕುರಿತು ವರ್ಣಿಸುತ್ತೇನೆ. ಮೇಲೆ ಹೇಳಿದ ಈ 19 ಜನ ಪುತ್ರರಲ್ಲದೆ ಋಷಭದೇವ ಮತ್ತು ಜಯಂತಿಯರಿಗೆ 81 ಜನ ಕಿರಿಯ ಪುತ್ರರು ಇದ್ದರು. ತಮ್ಮ ತಂದೆಯ ಆದೇಶದ ಅನುಸಾರ ಅವರು ಸುಸಂಸ್ಕೃತರು, ಸುಶೀಲರು, ಕರ್ಮಶುದ್ಧರು, ವೈದಿಕ ಜ್ಞಾನ ಮತ್ತು ಆಚರಣೆಗಳಲ್ಲಿ ಪಾರಂಗತರೂ ಆದರು. ಹೀಗೆ ಅವರೆಲ್ಲ ಪರಿಪೂರ್ಣವಾದ ಯೋಗ್ಯ ಬ್ರಾಹ್ಮಣರಾದರು. ದೇವೋತ್ತಮ ಪರಮಪುರುಷನ ಅವತಾರನಾದ ಭಗವಾನ್ ಋಷಭದೇವನು ಸಂಪೂರ್ಣ ಸ್ವತಂತ್ರನಾಗಿದ್ದ. ಏಕೆಂದರೆ ಅವನ ರೂಪವು ಆಧ್ಯಾತ್ಮಿಕ, ಶಾಶ್ವತ ಮತ್ತು ಸಂಪೂರ್ಣ ದಿವ್ಯಾನಂದದಿಂದ ಕೂಡಿತ್ತು. 4 ಲೌಕಿಕ ಕ್ಲೇಶ ತತ್ವಗಳೊಡನೆ ಜನನ, ಮರಣ, ವೃದ್ಧಾಪ್ಯ ಮತ್ತು ವ್ಯಾಧಿ, ಅವನಿಗೆ ಶಾಶ್ವತವಾಗಿ ಯಾವ ಸಂಬಂಧವೂ ಇರಲಿಲ್ಲ ಅಥವಾ ಅವನಿಗೆ ಲೌಕಿಕ ವ್ಯಾಮೋಹವೂ ಇರಲಿಲ್ಲ. ಅವನು ಸದಾ ಸಮಚಿತ್ತದಿಂದ ಇರುತ್ತಿದ್ದನು. ಪ್ರತಿಯೊಬ್ಬನನ್ನೂ ಸಮಾನ ಮಟ್ಟದಲ್ಲಿ ಕಾಣುತ್ತಿದ್ದನು. ಬೇರೆಯವರು ಅಸುಖಿಗಳಾಗಿರುವುದನ್ನು ನೋಡಿದರೆ ಅವನಿಗೆ ದುಃಖವಾಗುತ್ತಿತ್ತು. ಸಮಸ್ತ ಜೀವರಾಶಿಗಳಿಗೂ ಅವನು ಶುಭವನ್ನೇ ಹಾರೈಸುತ್ತಿದ್ದನು. ಅವನು ಪರಿಪೂರ್ಣ ವ್ಯಕ್ತಿಯಾಗಿದ್ದ, ಪರಮಪ್ರಭುವಾಗಿದ್ದ, ಸರ್ವ ನಿಯಾಮಕನಾಗಿದ್ದ. ಆದರೂ ಅವನು ಸಾಮಾನ್ಯ ಬದ್ಧಾತ್ಮನಂತೆ ವರ್ತಿಸುತ್ತಿದ್ದ. ಆದ್ದರಿಂದಲೇ ಅವನು ವರ್ಣಾಶ್ರಮ ಧರ್ಮತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದ, ಜೊತೆಗೆ ಅದೇ ಪ್ರಕಾರ ವರ್ತಿಸುತ್ತಿದ್ದ. ಕಾಲಾನುಕ್ರಮದಲ್ಲಿ ವರ್ಣಾಶ್ರಮ ಧರ್ಮತತ್ವಗಳು ಉಪೇಕ್ಷೆಗೆ ಒಳಗಾಗಿದ್ದವು. ಆದುದರಿಂದ ಅವನು ವೈಯಕ್ತಿಕ ಗುಣಗಳು ಹಾಗೂ ನಡವಳಿಕೆಗಳಿಂದ ಮುಗ್ಧ ಜನರಿಗೆ ವರ್ಣಾಶ್ರಮ ಧರ್ಮದಲ್ಲಿ ಇದ್ದುಕೊಂಡು ಕರ್ತವ್ಯಗಳನ್ನು ಆಚರಿಸುವುದು ಹೇಗೆ ಎಂದು ಬೋಧಿಸಿದ. ಈ ಪ್ರಕಾರವಾಗಿ ಅವನು ಜನಸಮುದಾಯವನ್ನು ಗೃಹಸ್ಥಾಶ್ರಮ ಜೀವನದಲ್ಲಿ ಕ್ರಮಪಡಿಸಿದನು. ಅವರು ಧರ್ಮ ಮತ್ತು ಅರ್ಥವನ್ನು ಬೆಳೆಸಿಕೊಂಡು ಕೀರ್ತಿ, ಪುತ್ರಪುತ್ರಿಯರು, ಲೌಕಿಕ ಸುಖ ಹಾಗೂ ಕೊನೆಯಲ್ಲಿ ಶಾಶ್ವತ ಜೀವನವನ್ನು ಪಡೆಯುವಂತೆ ಅನುಗೊಳಿಸಿದನು. ಜನರು ಗೃಹಸ್ಥರಾಗಿದ್ದುಕೊಂಡು ಅದೇ ಸಮಯದಲ್ಲಿ ವರ್ಣಾಶ್ರಮ ಧರ್ಮದ ತತ್ವಗಳಲ್ಲಿ ಪರಿಪೂರ್ಣರಾಗುವುದು ಹೇಗೆಂದು ತನ್ನ ಉಪದೇಶಗಳಿಂದ ತೋರಿಸಿಕೊಟ್ಟನು. ಮಹಾಪುರುಷನು ಯಾವ ಕೆಲಸವನ್ನು ಮಾಡುತ್ತಾನೋ ಅದನ್ನೇ ಜನಸಾಮಾನ್ಯರು ಅನುಸರಿಸುತ್ತಾರೆ. ಭಗವಾನ್ ಋಷಭದೇವನು ರಹಸ್ಯವಾದ ವೈದಿಕ ಜ್ಞಾನವನ್ನು ಸಮಗ್ರವಾಗಿ ತಿಳಿದಿದ್ದನು. ಅದು ಎಲ್ಲ ಬಗೆಯ ವೃತ್ತಿಧರ್ಮಗಳನ್ನೂ ಒಳಗೊಂಡಿತ್ತು. ಆದರೂ ಅವನು ಕ್ಷತ್ರಿಯನಂತೆಯೇ ಕಾರ್ಯನಿರ್ವಹಿಸುತ್ತಿದ್ದನು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಸಹಿಷ್ಣುತೆ ಮೊದಲಾದವನ್ನು ಕುರಿತಂತೆ ಬ್ರಾಹ್ಮಣರ ಉಪದೇಶಗಳನ್ನು ಅನುಸರಿಸುತ್ತಿದ್ದನು. ಹೀಗೆ ಅವನು ವರ್ಣಾಶ್ರಮ ಧರ್ಮ ಪದ್ಧತಿಗೆ ಅನುಸಾರವಾಗಿ ರಾಜ್ಯಭಾರ ಮಾಡಿದನು. ಅದರ ಪ್ರಕಾರ ಬ್ರಾಹ್ಮಣರು ಕ್ಷತ್ರಿಯರಿಗೆ ಉಪದೇಶ ನೀಡಬೇಕು, ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರ ಮೂಲಕ ರಾಜ್ಯಭಾರ ಮಾಡಬೇಕು. ಭಗವಾನ್ ಋಷಭದೇವನು ವೈದಿಕ ಸಾಹಿತ್ಯದ ಉಪದೇಶಗಳ ಪ್ರಕಾರ ಸಕಲ ಯಜ್ಞಗಳನ್ನು 100 ಬಾರಿ ಆಚರಿಸಿದನು. ಹೀಗೆ ಅವನು ಭಗವಾನ್ ವಿಷ್ಣುವನ್ನು ಎಲ್ಲ ರೀತಿಯಲ್ಲೂ ಸಂತೃಪ್ತಿಪಡಿಸಿದನು. ಎಲ್ಲ ಧಾರ್ಮಿಕ ವಿಧಿಗಳು ಅತ್ಯುತ್ತಮ ಯಜ್ಞದ್ರವ್ಯಗಳಿಂದ ಸಮೃದ್ಧವಾಗಿದ್ದವು. ಅವನು ಪುಣ್ಯಸ್ಥಳಗಳಲ್ಲಿ ಯೋಗ್ಯ ಸಮಯದಲ್ಲಿ ಶ್ರದ್ಧಾವಂತರಾದ ತರುಣ ಋತ್ವಿಕರು ನೆರವೇರಿಸಿದರು. ಹೀಗೆ ಅವರು ಭಗವಾನ್ ವಿಷ್ಣುವನ್ನು ಆರಾಧಿಸಿ ಪ್ರಸಾದವನ್ನು ಎಲ್ಲ ದೇವತೆಗಳಿಗೂ ಅರ್ಪಿಸಿದರು. ಈ ರೀತಿಯಲ್ಲಿ ಕಾರ್ಯಕ್ರಮಗಳು ಮತ್ತು ಉತ್ಸವಗಳು ಎಲ್ಲ ಯಶಸ್ವಿಯಾಗಿ ನಡೆದವು. ಗಗನಕುಸುಮವನ್ನು ಪಡೆಯಲು ಯಾರೂ ಇಷ್ಟಪಡುವುದಿಲ್ಲ, ಏಕೆಂದರೆ ಅಂತಹ ವಸ್ತುಗಳು ಅಸ್ತಿತ್ವದಲ್ಲಿ ಇಲ್ಲ ಎಂದು ಎಲ್ಲರಿಗೂ ಗೊತ್ತು. ಭಗವಾನ್ ಋಷಭದೇವನು ಭಾರತ ವರ್ಷವೆಂಬ ಈ ಲೋಕವನ್ನು ಆಳುತ್ತಿದ್ದಾಗ ಸಾಮಾನ್ಯ ಮನುಷ್ಯರೂ ಕೂಡ ಯಾವುದೇ ಕಾಲದಲ್ಲಿ ಯಾವುದೇ ರೀತಿಯಲ್ಲಿ ಏನನ್ನೂ ಕೇಳಲು ಇಷ್ಟಪಡುತ್ತಿರಲಿಲ್ಲ. ಅಸ್ತಿತ್ವದಲ್ಲಿ ಇಲ್ಲದುದನ್ನು ಯಾರೂ ಯಾವಾಗಲೂ ಕೇಳುವುದಿಲ್ಲ. ಅಂದರೆ ಪ್ರತಿಯೊಬ್ಬರೂ ಸಂಪೂರ್ಣವಾಗಿ ತೃಪ್ತರಾಗಿದ್ದರು. ಆದುದರಿಂದ ಯಾರೂ ಯಾವುದಕ್ಕಾಗಿಯೂ ಕೇಳಬೇಕಾದ ಅವಕಾಶವೇ ಇರಲಿಲ್ಲ. ಜನರು ರಾಜನಲ್ಲಿ ಬಹಳ ಪ್ರೀತಿಯುಳ್ಳವರಾಗಿದ್ದರು. ಈ ಪ್ರೀತಿಯು ಹೆಚ್ಚುತ್ತಲೇ ಇರುತ್ತಿದ್ದುದರಿಂದ ಅವರು ಯಾವುದನ್ನೂ ಯಾಚಿಸಲು ಇಷ್ಟಪಡುತ್ತಿರಲಿಲ್ಲ. ಒಂದು ಸಲ ಪರಮಪ್ರಭುವಾದ ಭಗವಾನ್ ಋಷಭದೇವನು ಪ್ರಪಂಚ ಪರ್ಯಟನೆ ಮಾಡುತ್ತಾ ಬ್ರಹ್ಮಾವರ್ತವೆಂಬ ಸ್ಥಳವನ್ನು ತಲುಪಿದನು. ಆ ಸ್ಥಳದಲ್ಲಿ ವಿದ್ವಾಂಸರಾದ ಬ್ರಾಹ್ಮಣರ ಮಹಾಸಮಾವೇಶ ನಡೆದಿತ್ತು. ಅಲ್ಲಿ ಮಹಾರಾಜನ ಪುತ್ರರೆಲ್ಲ ಬ್ರಾಹ್ಮಣರ ಉಪದೇಶಗಳನ್ನು ಗಮನವಿಟ್ಟು ಕೇಳುತ್ತಿದ್ದರು. ಮಹಾರಾಜನ ಪುತ್ರರು ಅದಾಗಲೇ ಸನ್ನಡತೆಯವರೂ ನಿಷ್ಠರೂ ಅರ್ಹರೂ ಆಗಿದ್ದರು. ಆದರೂ ಋಷಭದೇವನು ಆ ಸಮಾವೇಶದಲ್ಲಿ ಎಲ್ಲ ಪ್ರಜೆಗಳಿಗೂ ಕೇಳಿಸುವಂತೆ ತನ್ನ ಪುತ್ರರಿಗೆ ಉಪದೇಶ ಮಾಡಿದನು. ಭವಿಷ್ಯದಲ್ಲಿ ಅವರು ಪ್ರಪಂಚವನ್ನು ಸ್ವಲ್ಪವೂ ಕುಂದಿಲ್ಲದೆ ಆಳುವಂತೆ ಅವರಿಗೆ ತಿಳುವಳಿಕೆ ನೀಡಿದನು. ಅವನು ಹೀಗೆ ನುಡಿದನು. ಇಲ್ಲಿಗೆ ಶ್ರೀಮದ್ ಭಾಗವತದ 5ನೇ ಸ್ಕಂದದ ದೇವೋತ್ತಮ ಪರಮಪುರುಷ ಋಷಭದೇವನ ವೈಶಿಷ್ಟ್ಯ ಎಂಬ 4ನೆಯ ಅಧ್ಯಾಯದ ಅನುವಾದವು ಮುಗಿಯಿತು.